You know, we say endure in love unto the end. How can I endure in love for Jesus until the end?
ನಿಮಗೆ ಗೊತ್ತಿದೆ, ನಾವೆಲ್ಲ ಹೇಳ್ತೀವಿ ಪ್ರೀತಿಯಲ್ಲಿ ಕೊನೆವರೆಗೂ ನಿರಂತರವಾಗಿರಬೇಕು ಅಂತ. ಹಾಗಿದ್ದಲ್ಲಿ ನಾನು ಕೊನೆವರೆಗೂ ನಿರಂತರವಾಗಿ ಯೇಸುವನ್ನ ಪ್ರೀತಿಸುತ್ತಾ ಮುಂದುವರಿಯುವುದು ಹೇಗೆ?
There's one competitor, you know, like we read of the bride and the harlot.
ಇಲ್ಲಿ ಒಬ್ಬ ಪ್ರತಿಸ್ಪರ್ಧಿ ಇರ್ತಾನೆ. ಅದು ಯಾವ ತರ ಅಪ್ಪ ಅಂದ್ರೆ, ನಾವು ಓದುತ್ತೇವೆ ಕನ್ಯೆ ಮತ್ತು ವೇಶ್ಯೆ ಎಂಬುದಾಗಿ.
The bride is the church and Christ wants the love of the bride exclusively for himself. That's not wrong. All of you who are married.
ಸಭೆಯು ಕನ್ಯೆಯಾಗಿದೆ, ಕ್ರಿಸ್ತನು ತನಗಾಗಿಯೇ ಆಕೆಯ ಪ್ರೀತಿ ಇರಬೇಕು ಎಂಬುದಾಗಿ ಬಯಸುತ್ತಾನೆ, ಅದು ತಪ್ಪಲ್ಲ. ಯಾರೆಲ್ಲ ಮದುವೆ ಆಗಿದ್ದೀರಲ್ಲ ನೀವು,
ಯು ವಾಂಟ್ ದ ಲವ್ ಆಫ್ ಯುವರ್ ವೈಫ್ ಓನ್ಲಿ ಫಾರ್ ಯುವರ್ ಸೆಲ್ಫ್. ಯು ಡೋಂಟ್ ಈವನ್ ವಾಂಟ್ ಯುವರ್ ವೈಫ್ ಟು ಅಡ್ಮೈರ್ ಅನದರ್ ಮ್ಯಾನ್. ಲೀವ್ ಅಲೋನ್, ಗೋ ವಿತ್ ಅನದರ್ ಮ್ಯಾನ್, ದಟ್ಸ್ ಸೀರಿಯಸ್. ಯು ಡೋಂಟ್ ವಾಂಟ್ ಯುವರ್ ವೈಫ್ ಟು ಲುಕ್ ಲಾಂಗಿಂಗ್ಲಿ ಅಟ್ ಅನದರ್ ಮ್ಯಾನ್ ಅಂಡ್ ಸೇ ಐ ವಿಶ್ ಐ ಹ್ಯಾಡ್ ಮ್ಯಾರಿಡ್ ಹಿಮ್.
ನಿಮ್ಮ ಹೆಂಡತಿಯ ಪ್ರೀತಿಯು ನಿಮಗಾಗಿ ಮಾತ್ರ ಇರಬೇಕು ಅಂತ ನೀವು ಬಯಸುತ್ತೀರಿ. ನಿಮ್ಮ ಹೆಂಡತಿಯು ಮತ್ತೊಬ್ಬನನ್ನ ಮೆಚ್ಚುವುದಾಗಲಿ ಹೊಗಳುವುದಾಗಲಿ ನೀವು ಇಷ್ಟಪಡುವುದಿಲ್ಲ. ನಿಮ್ಮೊಬ್ಬರನ್ನ ಬಿಟ್ಬಿಟ್ಟು ಮತ್ತೊಬ್ಬನೊಟ್ಟಿಗೆ ಹೋಗುವಂತದ್ದು ಗಂಭೀರವಾದ ವಿಷಯ. ನಿಮ್ಮ ಹೆಂಡತಿಯು ಮತ್ತೊಬ್ಬನನ್ನ ದೃಷ್ಟಿಸಿ ನೋಡುವಂತದ್ದು ಕೂಡ ಮತ್ತು ಆತನನ್ನ ಮದುವೆ ಆಗಬೇಕು ಎಂದು ಬಯಸುವಂತದ್ದು ಕೂಡ ನೀವು ಇಷ್ಟಪಡುವುದಿಲ್ಲ.
That is a faithful bride. But if you have a wife who is looking at others and wishing I were married to him, that's a harlot. She may be married to you, but she's got the spirit of a prostitute.
ಅದು ನಂಬಿಗಸ್ತ ಕನ್ಯೆ. ಆದರೆ ಒಂದು ವೇಳೆ ನಿಮ್ಮ ಹೆಂಡತಿಯು ಮತ್ತೊಬ್ಬನನ್ನ ದೃಷ್ಟಿಸಿ ನೋಡುವಂತದ್ದು, ಆತನನ್ನೇ ಮದುವೆ ಆಗಬೇಕು ಎಂದು ಬಯಸುವಂತದ್ದು ಹೀಗೆ ಮಾಡಿದರೆ ಅದು ವೇಶ್ಯತನವಾಗಿದೆ. ಆಕೆ ನಿಮ್ಮನ್ನ ಮದುವೆ ಆಗಿರಬಹುದು, ಆದರೆ ಆಕೆ ಆತ್ಮ ಆ ಒಂದು ವ್ಯಭಿಚಾರಣೆಯಿಂದ ಕೂಡಿದ್ದಂತಾಗಿದೆ.
The spirit of the bride is one who is loyal to you. Now apply that to Christ and money and the world.
ಕನ್ಯೆಯ ಆತ್ಮವು ನಿಮಗೆ ನಿಷ್ಠಾವಂತಳಾಗಿರುವಂತದ್ದಾಗಿದೆ, ಅದನ್ನ ಕ್ರಿಸ್ತನಿಗೆ, ಹಣಕ್ಕೆ ಮತ್ತು ಲೋಕಕ್ಕೆ ಅನ್ವಯಿಸಿರಿ.
If one is devoted to Christ, Lord, you are everything to me, there will be no attraction to money. We use it, but it won't be attracted. Now I'll show you this verse, it's very, very important. How shall we preserve ourselves in love? Jesus said in Luke chapter 16,
ಕ್ರಿಸ್ತನಿಗೆ ಭಕ್ತಿಯನ್ನು ಹೊಂದಿರುವಂತವರು ಕರ್ತರೆ ನೀವೇ ನನಗೆ ಎಲ್ಲವೂ ಆಗಿದ್ದೀರಿ ಎಂಬುದಾಗಿ ಹೇಳುತ್ತಾರೆ. ಹಣದ ಕಡೆಗೆ ನನಗೆ ಆಕರ್ಷಣೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಹಣವನ್ನ ಉಪಯೋಗಿಸಬಹುದು, ಆದರೆ ಅದು ನನಗೆ ಆಕರ್ಷಣೆ ಆಗಿರಬಾರದು. ನಾನು ನಿಮಗೆ ಒಂದು ಬಹುಮುಖ್ಯವಾದಂತಹ ಒಂದು ವಚನವನ್ನ ತೋರಿಸಿಕೊಡ್ತೀನಿ. ನಮ್ಮನ್ನ ನಾವು ಹೇಗೆ ಪ್ರೀತಿಯಲ್ಲಿ ತಾಳಿಕೊಂಡಿರುವುದು ಅಥವಾ ಸಹಿಸಿಕೊಳ್ಳುವುದು, ಲೂಕ 16 ಯೇಸು ಈ ರೀತಿ ಹೇಳಿದ್ದಾರೆ.
ಲೂಕ್ 16:13.
ಲೂಕ 16:13.
ನೋ ಸರ್ವೆಂಟ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವರ್ಸ್ ಅಂಡ್ ಐಲ್ ಟೆಲ್ ಯು ಸಮಥಿಂಗ್. You will almost never hear anybody preach on this verse in the rest of Christendom and explain it the way I'm going to explain it to you now.
Yava sevakanu idu bahala mukhyavadanta vachana nan nimage ondu helak ishta padtini. Kristatvadalli yaru kuda ee vachanada mele bodhane madiruvantaddanna neevu kelisikolluvudilla mattu ee vachanavanna vivarisi kuda helodilla. ಈಗ ನಾನು ಏನು ವಿವರಿಸಿ ಹೇಳುತ್ತೇನಲ್ಲ ಆ ರೀತಿಯಾಗಿ.
ನೋ ಸರ್ವೆಂಟ್ ಕ್ಯಾನ್ ಸರ್ವ್ ಟೂ ಮಾಸ್ಟರ್ಸ್ ಅಂಡ್ ದ ಟೂ ಮಾಸ್ಟರ್ಸ್ ಆರ್ ನಾಟ್ ಗಾಡ್ ಅಂಡ್ ಸೇಟನ್. ನೋಬಡಿ ಇಮ್ಯಾಜಿನ್ಸ್ ದಟ್ ದೇ ಕ್ಯಾನ್ ಸರ್ವ್ ಗಾಡ್ ಅಂಡ್ ಸೇಟನ್.
ಯಾವ ಸೇವಕನು ಇಬ್ಬರು ಯಜಮಾನರನ್ನು ಸೇವಿಸಲಾರನು. ಇಬ್ಬರು ಯಜಮಾನರು ಅಂದರೆ ಸೈತಾನ ಮತ್ತು ದೇವರು ಅಲ್ಲ. ಯಾರೂ ಕೂಡ ಕಲ್ಪಿಸಿಕೊಳ್ಳುವುದಿಲ್ಲ ನಾನು ಸೈತಾನನಿಗೂ ಸೇವೆ ಮಾಡಿ ದೇವರಿಗೂ ಸೇವೆ ಮಾಡುತ್ತೇನೆ ಎಂದು.
ದ ಟೂ ಮಾಸ್ಟರ್ಸ್ ಆರ್ ಗಾಡ್ ಅಂಡ್ ವೆಲ್ತ್. ರೀಡ್ ವರ್ಸ್ 13. ಸೀ ವಾಟ್ ಜೀಸಸ್ ಸೆಡ್, ದೇರ್ ಆರ್ ಓನ್ಲಿ ಟೂ ಮಾಸ್ಟರ್ಸ್, ಹೀ ಸೆಡ್ ನಾಟ್ ಥ್ರೀ.
ಇಲ್ಲಿ ಇಬ್ಬರು ಯಜಮಾನರು ಅಂದರೆ ದೇವರು ಮತ್ತು ಐಶ್ವರ್ಯ ಎಂದು. 13 ವಚನ ಓದಿಕೊಳ್ಳಿರಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದನ್ನ ಕೇಳಿಸಿಕೊಳ್ಳಿರಿ. ಇಲ್ಲಿ ಇಬ್ಬರು ಯಜಮಾನರಿದ್ದಾರೆ ಎಂಬುದಾಗಿ, ಮೂರು ಜನ ಅಂತಲ್ಲ.
ಸೇಟನ್ ಇಸ್ ದ ಮಾಸ್ಟರ್ ಫಾರ್ ಮೆನಿ ಪೀಪಲ್ ಇನ್ ದ ವರ್ಲ್ಡ್, ಬಟ್ ಫಾರ್ ಅ ಕ್ರಿಶ್ಚಿಯನ್ ಈಸ್ ಟಾಕಿಂಗ್ ಅಬೌಟ್ ದೋಸ್ ಹೂ ಆರ್ ಹಿಸ್ ಡಿಸೈಪಲ್ಸ್. ದೇರ್ ಆರ್ ಓನ್ಲಿ ಟೂ ಮಾಸ್ಟರ್ಸ್ ಚಾಲೆಂಜಿಂಗ್ ಅ ಕ್ರಿಶ್ಚಿಯನ್. ಯು ಕ್ರಿಶ್ಚಿಯನ್ಸ್ ವಿಲ್ ನೆವರ್ ಸರ್ವ್ ದ ಡೆವಿಲ್, ಇಂಪಾಸಿಬಲ್. ಬಟ್ ಇಟ್ಸ್ ವೆರಿ ಪಾಸಿಬಲ್ ದಟ್ ಯು ಕ್ಯಾನ್ ಟ್ರೈ ಟು ಸರ್ವ್ ಗಾಡ್ ಅಂಡ್ ಮನಿ ಅಟ್ ದ ಸೇಮ್ ಟೈಮ್.
ಸೈತಾನನು ಅನೇಕ ಜನರಿಗೆ ಲೋಕದಲ್ಲಿ ಯಜಮಾನನಾಗಿದ್ದಾನೆ. ಆದರೆ ಕ್ರೈಸ್ತರಿಗೆ ಇಲ್ಲಿ ಯಾರು ಆತನ ಶಿಷ್ಯಂದರಾಗಿರ್ತಾರಲ್ಲ ಅವರಿಗೆ ಸವಾಲುಗೊಳಿಸುತ್ತಿರುವಂತದ್ದು ಅಂದರೆ ಕ್ರೈಸ್ತರಿಗೆ ಸವಾಲುಗೊಳಿಸುತ್ತಿರುವಂತದ್ದು ಇಬ್ಬರು ಯಜಮಾನರು. ಕ್ರೈಸ್ತರು ನೀವು ಎಂದಿಗೂ ಸೈತಾನನಿಗೆ ಸೇವೆ ಮಾಡೋದಿಲ್ಲ, ಅದು ಅಸಾಧ್ಯ. ಆದರೆ ಸಾಧ್ಯತೆ ಇದೆ ನೀವು ದೇವರನ್ನು ಮತ್ತು ಹಣವನ್ನು ಒಂದೇ ಸಮಯದಲ್ಲಿ ಸೇವೆ ಮಾಡಲು.
Because he will hate one and love the other.
ಇಲ್ಲಿ ಹೇಳತ್ತೆ ಯಾವ ಸೇವಕನು ಇಬ್ಬರು ಯಜಮಾನರನ್ನು ಸೇವಿಸಲಾರನು, ಯಾಕಂದರೆ ಅವನು ಒಬ್ಬನನ್ನು ಹಾಗೆ ಮಾಡಿ ಮತ್ತೊಬ್ಬನನ್ನು ಪ್ರೀತಿಸುವನು ಅಂತ.
It's not that he will love one more than the other. It's not saying I love God more than money. That sounds so spiritual. Yes, I love Jesus much more than I love money. It's like a wife telling her husband, I love that man, but I love you more.
ಅದರರ್ಥ ನೀವು ಒಬ್ಬನನ್ನ ಮತ್ತೊಬ್ಬನಿಗಿಂತ ಹೆಚ್ಚು ಪ್ರೀತಿಸುತ್ತೇನೆ ಅಂತ ಅಲ್ಲ, ಅಂದರೆ ನಾನು ದೇವರನ್ನು ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ. ಅದು ಹೆಚ್ಚು ಆತ್ಮಿಕತೆ ಎಂದು ತೋರಿಸಬಹುದು. ಹೌದು, ನಾನು ಯೇಸುವನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ನಾನು ಹಣಕ್ಕಿಂತ ಅಂತ. ಅದು ಯಾವ ತರಪ್ಪ ಅಂದ್ರೆ ಹೆಂಡತಿ ತನ್ನ ಗಂಡನಿಗೆ ನಾನು ಆತನನ್ನು ಪ್ರೀತಿಸುತ್ತೇನೆ ಆತನಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ ಹೇಳಿದ ಹಾಗೆ.
Would you be happy with that, you husbands? You ask your wife, do you love that man also? Yes, I love him also. I love you more. Harlot, prostitute.
ಗಂಡಂದಿರೇ ನೀವು ನಿಜವಾಗ್ಲೂ ಸಂತೋಷಿಸ್ತೀರಾ ಇದರಲ್ಲಿ? ನೀವು ನಿಮ್ಮ ಹೆಂಡತಿಗೆ ಈ ರೀತಿ ಕೇಳುತ್ತೀರಿ, ನೀನು ಆತನನ್ನ ಪ್ರೀತಿಸುತ್ತೀಯ ಅಂತ. ಆಕೆ ಹೇಳುತ್ತಾಳೆ, ಹೌದು ಆತನನ್ನ ಪ್ರೀತಿಸುತ್ತೇನೆ, ಆದರೆ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಅಂತ. ಅದು ವ್ಯಭಿಚಾರ, ವೇಷ್ಯತನ.
You cannot say I love money but I love Jesus more. And all of you who are living like that, I want to say to you in Jesus' name, you got the spirit of the harlot.
ನಾನು ಹಣವನ್ನ ಪ್ರೀತಿಸುತ್ತೀನಿ, ಯೇಸುವನ್ನ ಹೆಚ್ಚಾಗಿ ಪ್ರೀತಿಸುತ್ತೀನಿ ಅಂತ ನೀವು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಯಾರೆಲ್ಲ ಈ ರೀತಿಯ ಜೀವಿಸ್ತಿದಿರಲ್ಲ ಅವರೆಲ್ಲ ಒಂದು ಸುಳ್ಳೆಯ ಆತ್ಮವನ್ನು ಹೊಂದಿದ್ದೀರಿ ಅಂತ.
You won't hear that in another church because they want your money. We don't want it.
ನೀವು ಈ ರೀತಿಯಾಗಿ ಬೇರೆ ಸಭೆಗಳಲ್ಲಿ ಕೇಳೋಕಾಗಲ್ಲ, ಯಾಕಂದ್ರೆ ಅವರಿಗೆ ನಿಮ್ಮ ಹಣ ಬೇಕು, ಆದರೆ ನಮಗೆ ನಿಮ್ಮ ಹಣ ಬೇಡ.
45 years in all our nearly 100 churches we have never once taken an offering, not once in any church, not in the poorest villages, not in the richest cities. I'll tell you why.
ಈ 45 ವರ್ಷಗಳಲ್ಲಿ ನಮ್ಮ 100 ಸಭೆಗಳಲ್ಲೂ ಕೂಡ ನಾವೆಂದಿಗೂ ಕೂಡ ಕಾಣಿಕೆಯನ್ನ ಪಡೆದಿಲ್ಲ, ಬಡ ಗ್ರಾಮಗಳಲ್ಲಿಯೂ ಸಹ, ಐಶ್ವರ್ಯವಂತ ಪಟ್ಟಣಗಳಲ್ಲಿಯೂ ಸಹ, ಯಾವುದೇ ಸಭೆಯಲ್ಲಿ ಒಂದು ಬಾರಿನೂ ಸಹ ಈ ರೀತಿ ಕಾಣಿಕೆ ಪಡೆದಿಲ್ಲ ನಾವು. ಯಾಕೆ ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ನಾನು.
ಬಿಕಾಸ್ ವಿ ಲುಕ್ ಆನ್ ಟು ಜೀಸಸ್ ಅಂಡ್ ರನ್ ದ ರೇಸ್ ಅಂಡ್ ಐ ನೆವರ್ ಸೀ ಜೀಸಸ್ ಟೇಕಿಂಗ್ ಅನ್ ಆಫರಿಂಗ್, ನಾಟ್ ಈವನ್ ಒನ್ಸ್. ಐ ನೆವರ್ ಸೀ ಪಾಲ್ ಪಾಸಿಂಗ್ ಎ ಬ್ಯಾಗ್ ಅರೌಂಡ್ ಸೇಯಿಂಗ್ ಪ್ಲೀಸ್ ಸಪೋರ್ಟ್ ಮೀ.
ಯಾಕಂದರೆ ನಾವು ಯೇಸುವನ್ನ ನೋಡಿ ಓಟವನ್ನ ಓಡ್ತಾ ಇದ್ದೀವಿ. ನಾನೆಂದಿಗೂ ಕೂಡ ಯೇಸು ತಮ್ಮ ಜೀವಿತಾವಧಿಯಲ್ಲಿ ಕಾಣಿಕೆಯನ್ನ ತೆಗೆದುಕೊಂಡಿದ್ದನ್ನ ನಾನು ನೋಡಿಲ್ಲ ಒಂದು ಬಾರಿನೂ ಕೂಡ. ಪೌಲನು ಸಹ ಕೈ ಚೀಲವನ್ನ ಎಲ್ಲರ ಬಳಿ ಕಳುಹಿಸಿ ಬೆಂಬಲ ಕೊಡ್ರಿ ಅಂತ ಕೇಳ್ಕೊಳ್ಳಿಲ್ಲ.
ಯು ಸೇ ದಟ್ ಹೌ ದಿ ಚರ್ಚ್ ಇಸ್ ಕಂಟಿನ್ಯೂ. ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಫಸ್ಟ್ ಅಂಡ್ ದೀಸ್ ಅದರ್ ಥಿಂಗ್ಸ್ ವಿಲ್ ಬಿ ಆಡೆಡ್ ಟು ಯು ಅಂಡ್ ವಿ ಹ್ಯಾವ್ ಪ್ರೂವ್ ದಟ್. ಐ ರಿಮೆಂಬರ್ ವೆನ್ ಐ ಲೆಫ್ಟ್ ದ ನೇವಿ ಐ ಸೆಡ್ ಲಾರ್ಡ್ ಐ ವಾಂಟ್ ಟು ಪ್ರೂವ್. ಐ ಅರ್ನ್ಡ್ ಅ ಲಾಟ್ ಆಫ್ ಮನಿ ಇನ್ ದ ನೇವಿ. ಐ ವಾಸ್ ಅ ವೆರಿ very highly paid naval officer.
ನೀವು ಕೇಳಬಹುದು ಹೇಗೆ ಮತ್ತೆ ಸಭೆ ಮುಂದುವರಿಯುತ್ತೆ ಅಂತ. ನಾನು ಹೇಳ್ತೀನಿ, ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ, ಆಗ ಇವುಗಳ ಕೂಡ ಅವೆಲ್ಲವುಗಳು ನಿಮಗೆ ಕೂಡಿಸಲ್ಪಡುವವು. ನಾವು ಅದನ್ನ ರುಜುವಾತು ಪಡಿಸಿದ್ದೀವಿ. ನನಗೆ ನೆನಪಿದೆ, ನಾನು ನೌಕಾದಳವನ್ನು ಬಿಟ್ಟಾಗ ನಾನು ಕರ್ತನಿಗೆ ಹೇಳಿದೆ, ಕರ್ತನೇ ಇದನ್ನ ರುಜುವಾತು ಪಡಿಸಬೇಕು ಅಂತ. ನಾನು ನೌಕಾದಳದಲ್ಲಿದ್ದಾಗ ಹೆಚ್ಚು ಸಂಪಾದನೆ ಮಾಡುತ್ತಿದ್ದಂತ, ಹೆಚ್ಚು ಪಾವತಿಸಲ್ಪಟ್ಟಂತ ನೌಕಾಧಿಕಾರಿಯಾಗಿದ್ದೆ.
But when I left I gave all my entire life savings away for God's work and started God's work with zero in my bank account. And I said I want to prove if God can take care of me with a zero bank account and trust God and somebody may give me a gift. But I was working mostly among students and villages people. Not among the rich churches.
ನಾನು ನೌಕಾದಳವನ್ನು ಬಿಟ್ಟಾಗ ನನ್ನ ಜೀವಿತಾವಧಿಯಲ್ಲಿ ಉಳಿತಾಯ ಮಾಡಿದಂತ ಪ್ರತಿಯೊಂದನ್ನು ಕೂಡ ಕರ್ತನ ಕೆಲಸಕ್ಕೆ ಕೊಟ್ಟು ಬಿಟ್ಟೆ. ನಾನು ನನ್ನ ಶೂನ್ಯ ಖಾತೆಯಿಂದ ಕರ್ತನ ಕೆಲಸವನ್ನು ಆರಂಭಿಸಿದೆ. ಯಾಕಂದ್ರೆ ನಾನು ರುಜುವಾತು ಪಡಿಸಬೇಕಾಗಿತ್ತು, ಕರ್ತರು ನನ್ನ ಶೂನ್ಯ ಖಾತೆಯಲ್ಲೂ ನಡೆಸುತ್ತಾರೆ ಅಂತ ನಾನು ಆತನಲ್ಲಿ ಭರವಸೆ ಇಟ್ಟೆ. ಕೆಲವರು ಉಡುಗೊರೆ ಕೊಡಬಹುದು, ಆದರೆ ನಾನು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಗ್ರಾಮಗಳಲ್ಲಿ ಸೇವೆ ಮಾಡ್ತಾ ಇದ್ನೆ ಹೊರತು ಐಶ್ವರ್ಯವಂತ ಸಭೆಗಳ ಮಧ್ಯದಲ್ಲಿ ಅಲ್ಲ.
And the message I preached was not appealing to all the big denominations. So I got a little bit here and there. My wife and I, when we were married, first 3-4 years, we were so poor that we could not rent a house.
ನಾನು ಆ ಸಮಯದಲ್ಲಿ ಸಂದೇಶವನ್ನು ಸಾರುತ್ತಿದ್ದಂಥದ್ದು ಈ ಎಲ್ಲ ದೊಡ್ಡ ಪಂಗಡಗಳಿಗೆ ವಿಜ್ಞಾಪನೆ ಕೋರಿ ಅಲ್ಲ. ನಾನು ಮದುವೆ ಆದಾಗ ನಾನು ಮತ್ತು ನನ್ನ ಹೆಂಡತಿ ಮೊದಲ 3-4 ವರ್ಷ ಬಹಳ ಬಡವರಾಗಿದ್ವಿ. ಎಷ್ಟು ಬಡವರಾಗಿದ್ವಿ ಅಂದ್ರೆ ಮನೆಯನ್ನ ಬಾಡಿಗೆ ಕೂಡ ತೆಗೆದುಕೊಳ್ಳಲು ಕಷ್ಟವಾಗಿತ್ತು ನಮಗೆ, ಅಷ್ಟು ಬಡವರಾಗಿದ್ವಿ.
I had to live in one room in my father's house, which he kindly gave us. Not out of choice. Nobody likes to live with their father-in-law or parents' house. What to do when you don't have money? What do?
ನಮ್ಮ ತಂದೆಯ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು, ಅಲ್ಲಿ ಒಂದು ಕೋಣೆಯಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ನಾವು ಆಯ್ಕೆ ಮಾಡಿಕೊಂಡಂತದ್ದಲ್ಲ ಅದು. ನಾವೆಲ್ಲ ಬಡವರಾಗಿದ್ದಾಗ ಏನ್ ಮಾಡಕ್ಕಾಗತ್ತ? ಆಗ ಯಾರು ಕೂಡ ಮದುವೆ ಆದ ನಂತರ ತಮ್ಮ ಮಾವನ ಮನೆಯಲ್ಲಿ ಅಥವಾ ತಮ್ಮ ತಂದೆ ತಾಯಿಗಳ ಮನೆಯಲ್ಲಿ ವಾಸ ಮಾಡಲು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಅಷ್ಟಾಗಿ.
But I said, Lord, I'll never love money. If you go, let me go through the struggle. I don't know why you're letting me go this way. It's difficult for my wife. But what to do? We're going to be faithful. We will not send letters to other places, sending reports of our work and all that to get money. I'll never do it.
ನಾನು ಹೇಳಿದೆ ಕರ್ತರಿಗೆ, ಕರ್ತರೆ ನಾನು ಹಣವನ್ನು ಪ್ರೀತಿ ಮಾಡೋದಿಲ್ಲ ಅಂತ. ನೀವು ಈ ಹಾದಿಲಿ ಹೋಗ್ಬೇಕು ಅಂದ್ರೆ ನಾನು ಹೋಗ್ತೀನಿ, ನನಗೆ ಗೊತ್ತಿಲ್ಲ ನೀವು ಯಾಕೆ ಇದನ್ನು ಅನುಮತಿಸಿದ್ದೀರಿ ಅಂತ. ನನ್ನ ಹೆಂಡತಿಗೆ ಇದು ಕಷ್ಟ ಆಗ್ತಾ ಇದೆ, ಆದ್ರೆ ಏನ್ ಮಾಡೋದು? ನಾವು ನಂಬಿಕೆಸ್ಥರಾಗಿರ್ಬೇಕು. ನಾವು ಎಂದಿಗೂ ನಾವು ಮಾಡಿದಂತ ಕೆಲಸಕ್ಕೆ ಪತ್ರಗಳನ್ನಾಗಲಿ ವರದಿಗಳನ್ನಾಗಲಿ ಕಳಿಸ್ತಿರ್ಲಿಲ್ಲ, ಹಣಕ್ಕಾಗಿ ಎಂದಿಗೂ ಮಾಡ್ತಿರ್ಲಿಲ್ಲ ನಾನು ಅದನ್ನ.
God tested me for 4 years and I proved in those years and subsequent years also that he is faithful. He tested me through years to see when you are in need, will you go and tell somebody? Will you write a letter describing your work to people so that they'll support you? No.
ದೇವರು ನನ್ನನ್ನು ಆ 4 ವರ್ಷಗಳ ಕಾಲ ಪರೀಕ್ಷಿಸಿದರು. ನಾನು ಆ ಎಲ್ಲಾ ವರ್ಷಗಳಲ್ಲಿ ರುಜುವಾತು ಪಡಿಸಿದ್ದೇನೆಂದ್ರೆ ಮತ್ತು ನಂತರದ ವರ್ಷಗಳಲ್ಲಿ ರುಜುವಾತು ಪಡಿಸಿದ್ದೇನಪ್ಪ ಅಂದ್ರೆ ಕರ್ತರು ನಂಬಿಗಸ್ತರು ಎಂಬುದಾಗಿ. ವರ್ಷದಿಂದ ವರ್ಷಕ್ಕೆ ಕರ್ತರು ನನ್ನನ್ನು ಪರೀಕ್ಷಿಸಿದರು ಮತ್ತು ನೋಡಿದರೂ ಕೂಡ. ನಾನು ನನ್ನ ಅವಶ್ಯಕತೆಗಳನ್ನು ಯಾರಿಗಾದರೂ ತಿಳಿಸುತ್ತೇನಾ ಅಥವಾ ಯಾರಿಗಾದರೂ ನಾನು ಪತ್ರವನ್ನು ಬರೆದು ನಾನು ಮಾಡುವಂತ ಕೆಲಸವನ್ನು ಒಪ್ಪಿಸ್ತೇನಾ ಅಂತ ನೋಡಿದ್ರು? ಇಲ್ಲ, ನಾನು ಮಾಡಲಿಲ್ಲ.
And then I tried, proved it in my life. We got married, I proved it in my family. Then we could have a church, CFC. See, now I proved it in my life. I proved it in my family with 2 or 3 children. Now I want to prove it in a church that the same principle will work in a church. You cannot serve God and money.
ನಂತರ ನಾನು ನನ್ನ ಜೀವಿತದಲ್ಲಿ ರುಜುವಾತು ಪಡಿಸಿದೆ, ಮದುವೆಯಾದ ನಂತರ ನನ್ನ ಕುಟುಂಬದಲ್ಲಿ ರುಜುವಾತು ಪಡಿಸಿದೆ, ನಂತರ ಸಿಎಫ್ಸಿ ಸಭೆ ಆಯಿತು, ಈಗ ನಾನು ನನ್ನ ಜೀವಿತದಲ್ಲಿ ರುಜುವಾತು ಪಡಿಸಿದ್ದೀನಿ, ಕುಟುಂಬದಲ್ಲಿ ರುಜುವಾತು ಪಡಿಸಿದ್ದೀನಿ, 2-3 ಮಕ್ಕಳೊಟ್ಟಿಗೆ ರುಜುವಾತು ಪಡಿಸಿದ್ದೇನೆ, ಈಗ ಅದೇ ಒಂದು ತತ್ವದೊಂದಿಗೆ ಸಭೆಯಲ್ಲಿ ಕಾರ್ಯಗತಗೊಳಿಸುತ್ತೇನೆ. ಯಾಕೆಂದ್ರೆ ನಾನು ದೇವರನ್ನು ಮತ್ತು ಹಣವನ್ನು ಒಟ್ಟಾರೆ ಸೇವೆ ಮಾಡಲು ಆಗುವುದಿಲ್ಲ.
I proved in my life I can serve God and not bother about money he provides for me. I couldn't buy whatever I wanted. When my shirt collar tore, my wife would remove the collar, turn it, invert it, and use the other side of the collar. That's the type of shirts I wore for years because I couldn't afford to buy a shirt.
ನಾನು ನನ್ನ ಜೀವಿತದಲ್ಲಿ ರುಜುವಾತು ಪಡಿಸಿದ್ದೇನೆ ಅದನ್ನ. ನಾನು ದೇವರಿಗೆ ಸೇವೆ ಮಾಡ್ತೇನೆ, ದೇವರು ಹೇಗೆ ಹಣವನ್ನು ಒದಗಿಸ್ಕೊಡ್ತಾರೆ ಅದರ ಬಗ್ಗೆ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೇನ್ ಬೇಕೋ ಅದನ್ನು ಕೊಂಡ್ಕೊಳ್ಳಕ್ ಆಗೋದಿಲ್ಲ. ನನ್ನ ಅಂಗಿಯ ಕತ್ತುಪಟ್ಟಿ ಹರಿದಾಗ ನನ್ನ ಹೆಂಡತಿ ಆ ಅಂಗಿಯ ಕತ್ತುಪಟ್ಟಿಯ ಒಳಭಾಗವನ್ನ ಹೊರಗೆ ಹಾಕಿ ಹೊಲಿತಿದ್ರು. ಆ ರೀತಿಯ ಅಂಗಿಗಳನ್ನು ನಾನು ಉಪಯೋಗಿಸುತ್ತಿದ್ದೆ ಅನೇಕ ವರ್ಷಗಳ ಕಾಲ, ಯಾಕೆಂದ್ರೆ ನಾನು ಅಂಗಿಯನ್ನು ಕೊಂಡುಕೊಳ್ಳಲು ಶಕ್ತನಾಗಿರಲಿಲ್ಲ.
Now today people give me so many shirts, I don't know what to do with them. I have to give it away to other people. Please remember these are old times. I'm not like that today.
ಇವತ್ತು ನನಗೆ ಅನೇಕರು ಅಂಗಿಗಳನ್ನು ಕೊಡ್ತಾರೆ, ನಾನು ಏನ್ ಮಾಡ್ಲಿ ಅಷ್ಟನ್ನು ಇಟ್ಕೊಂಡು ಅದನ್ನ ಬೇರೆಯವರಿಗೂ ಹಂಚಿಬಿಡ್ತೀನಿ ನಾನು. ನೆನಪಿಡ್ರಿ, ಇದೆಲ್ಲ ನನ್ನ ಹಳೆಯ ದಿನಗಳು, ಇವತ್ತು ನಾನು ಆ ರೀತಿಯಾಗಿಲ್ಲ.
But what I say is, God was testing me. We couldn't afford washing machines. We washed our hands, washed our clothes the way Jesus washed his clothes. Is there a better way than that?
ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ರು. ನಮ್ಮ ಹತ್ರ ವಾಷಿಂಗ್ ಮಷೀನ್ ಇರಲಿಲ್ಲ. ನಾವು ಬಟ್ಟೆಯನ್ನ ಹೇಗೆ ತುಳಿತಾ ಇದ್ವಿ ಅಂದ್ರೆ ಯೇಸು ಸ್ವಾಮಿ ಹೇಗೆ ತುಳಿತಿದ್ರಲ್ಲ ಹಾಗೆ ತುಳಿತಾ ಇದ್ವಿ. ಇದಕ್ಕಿಂತ ಉತ್ತಮ ಮಾರ್ಗ ಇದೇನಾ?
We can't afford it. What we refuse to get into debt. Refuse to, in 80 years of my life, I have never borrowed money, 1 rupee from anybody else.
ಕೊಂಡ್ಕೊಳ್ಳಕ್ ಶಕ್ತರಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಆದ್ರೆ ನಾನು ಸಾಲದಲ್ಲಿ ಬೀಳೋದನ್ನ ದೂರ ಇಡ್ತಾ ಇದ್ದೆ. ಅದರಿಂದ ಹೊರಗಿರ್ತಾ ಇದ್ದೆ ಯಾವಾಗಲೂ. ನನ್ನ ಜೀವಿತಾವಧಿಯ 80 ವರ್ಷಗಳಲ್ಲಿ ನಾನು ಒಂದೇ ಒಂದು ರೂಪಾಯಿ ಸಾಲ ತೆಗೆದುಕೊಂಡಿಲ್ಲ ಯಾರ ಬಳಿನೂ ಕೂಡ.
ಇಫ್ ಐ ಡೋಂಟ್ ಹ್ಯಾವ್ ದ ಮನಿ ಐ ಸೇ ಐ ವೋಂಟ್ ಬೈ ಇಟ್. ಇಫ್ ಐ ಡೋಂಟ್ ಹ್ಯಾವ್ ದ ಮನಿ ಫಾರ್ ಸಮಥಿಂಗ್ ಐ ವೋಂಟ್ ಗೋ ಆನ್ ಎ ವೆಕೇಷನ್, ಐ ವೋಂಟ್ ಗೋ ಆನ್ ಎ ಹಾಲಿಡೇ, ಐ ವೋಂಟ್ ಟ್ರಾವೆಲ್. ಇಟ್ಸ್ ಫೈನ್, ಐ ಕ್ಯಾನ್ ಲಿವ್ ವಿದೌಟ್ ಟ್ರಾವೆಲಿಂಗ್, ಬಟ್ ಐ ಆಮ್ ನಾಟ್ ಗೋನ್ ಟು ಗೆಟ್ ಇನ್ ಟು ಡೆಟ್. ಐ ವಿಲ್ ನಾಟ್ ಓ 1 cent ಟು ಎನಿಬಡಿ.
ನನ್ನ ಹತ್ರ ಹಣ ಇದ್ದಿಲ್ಲ ಅಂದ್ರೆ ಅದನ್ನು ತೆಗೆದುಕೊಳ್ಳುತ್ತಿದ್ದಿಲ್ಲ ನಾನು. ನನ್ನ ಹತ್ರ ಹಣ ಇರಲಿಲ್ಲ ಅಂದಿದ್ರೆ ನಾನು ಪ್ರವಾಸಕ್ಕಾಗಲಿ ರಜಾ ದಿನಗಳನ್ನು ಕಳೆಯಲಿಕ್ಕಾಗಲಿ ಹೋಗ್ತಿರಲಿಲ್ಲ. ನಾನು ಸಾಲದಲ್ಲಿ ಬೀಳಬಾರ್ದಾಗಿತ್ತು ಅಷ್ಟೇ ನನಗೆ. ನಾನು ಯಾರ ಬಳಿನೂ ಕೂಡ ಒಂದು ಪೈಸೆನೂ ಕೂಡ ಸಾಲವನ್ನು ತೆಗೆದುಕೊಳ್ಳಲು ಇಷ್ಟಪಡ್ತಿರಲಿಲ್ಲ ಮತ್ತು ತೆಗೆದುಕೊಂಡಿಲ್ಲ ಕೂಡ.
And I've taught my children that don't ever get into debt. Credit card debt, worst possible thing. It's an absolutely shameful thing for a Christian child of God to go and buy things on a credit card and not pay it the next month. If you're paying it immediately next month, fine.
ನಾನು ನನ್ನ ಮಕ್ಕಳಿಗೂ ಕೂಡ ಅದನ್ನೇ ತಿಳಿಸಿದ್ದೀನಿ, ಯಾವತ್ತೂ ಕೂಡ ಸಾಲದಲ್ಲಿ ಬೀಳಬೇಡ್ರಿ ಅಂತ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಸಾಲ ಅನ್ನುವಂಥದ್ದು ಕೆಟ್ಟ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ. ಒಬ್ಬ ಕ್ರೈಸ್ತನು ಅಥವಾ ದೇವರ ಮಗನು ಕ್ರೆಡಿಟ್ ಕಾರ್ಡ್ ಆಧಾರದ ಮೇಲೆ ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಳುತ್ತಾನೆ, ಆತನು ಮುಂದಿನ ತಿಂಗಳು ಅದನ್ನು ಪಾವತಿಸಲು ಆಗುವುದಿಲ್ಲ. ಪಾವತಿಸಲು ಸಾಧ್ಯ ಆದರೆ ಸರಿ.
But if you're not able to pay it next month, get rid of your credit card. Can you imagine Jesus buying things in a credit card and not paying it the next month and clearing that debt? Which Jesus are you people following?
ಮುಂದಿನ ತಿಂಗಳು ನಿಮಗೆ ಪಾವತಿಸಲು ಸಾಧ್ಯವಾಗಿಲ್ಲ ಅಂದ್ರೆ ಮೊದಲು ಆ ಕ್ರೆಡಿಟ್ ಕಾರ್ಡ್ ಅನ್ನುವಂಥದ್ರಿಂದ ಹೊರಗೆ ಬನ್ನಿರಿ. ನೀವು ಕಲ್ಪಿಸಿಕೊಳ್ಳುತ್ತೀರಾ, ಯೇಸು ಸ್ವಾಮಿ ಕ್ರೆಡಿಟ್ ಕಾರ್ಡ್ನಲ್ಲಿ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಮುಂದಿನ ತಿಂಗಳು ಅದನ್ನು ಪಾವತಿಸದೇ ಇರುವಂತದ್ದನ್ನ ಜನರೇ ಯಾವ ಯೇಸುವನ್ನ ಹಿಂಬಾಲಿಸ್ತದಿರಿ ನೀವು?
What are you hearing in the church about Christ manifest in the flesh? Which Christ? One who gets into debt? One who has credit card debt? Shame on you! That is not the real Jesus Christ. That is another Jesus.
ಸಭೆಯಲ್ಲಿ ನೀವು ಅನೇಕ ವಿಷಯಗಳನ್ನು ಕೇಳಿಸಿಕೊಳ್ಳುತ್ತೀರಿ, ಹೇಳ್ತೀರಿ ನೀವು ಕ್ರಿಸ್ತನು ಶರೀರಧಾರಿಯಾಗಿ ಪ್ರಕಟಿಸಲ್ಪಟ್ಟನು ಅಂತ. ಯಾವ ಕ್ರಿಸ್ತನು? ಸಾಲದಲ್ಲಿ ಬೀಳುವಂತ ಕ್ರಿಸ್ತನ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲದಲ್ಲಿ ಬೀಳುವಂತ ಕ್ರಿಸ್ತನ? ನಾಚಿಕೆ ಆಗಬೇಕು ನಿಮಗೆ, ಅದು ನಿಜವಾದ ಯೇಸುವಲ್ಲ, ಮತ್ತೊಬ್ಬ ಯೇಸು.
And you must be an example. You must be able to say at least from now on till the end of your life, I did not get into debt.
ನೀವು ಮಾದರಿಯಾಗಿರಬೇಕು, ಇವತ್ತಿಂದನಾದರೂ ನಿಮ್ಮ ಜೀವಿತದ ಕಡೆಯವರೆಗೆ ನೀವು ಹೇಳುವರಾಗಿರಬೇಕು, ನಾನು ಸಾಲದಲ್ಲಿ ಬೀಳೋದಿಲ್ಲ ಅಂತ.